ಹಾಗೆ ಇದ್ದಾನೆ. ತಸ್ಮಾ ದೇಯೋ ರಮಾಪತಿ, ಹೀಗೆ ರಮಾಪತಿಯನ್ನ ತಿಳಿಯಬೇಕು. ಮುಖ್ಯತೋ ಅಶ್ಯಾಂಚ ವಿದ್ಯಾಯಾಂ ಯೋಗ್ಯ ಏಕಶ್ಚತುರ್ಮುಖ ಏಕದೇಶ ಪರಿಜ್ಞಾನೇ ತು ಅನ್ಯೇ ಯೋಗ್ಯಾಹ ಶಿವಾದಯ ಇತ್ಯಾದಿ ಚ. ಇದನ್ನು ಮುಖ್ಯವಾಗಿ ಉಪಾಸನೆ ಮಾಡ್ತಕ್ಕಂಥ ಅಧಿಕಾರ ಅರ್ಹತೆ ಯಾರದು ಅಂದರೆ, ಮುಖ್ಯತೋ ಅಶ್ಯಾಂಚ ವಿದ್ಯಾಯಾಮ್ ಯೋಗ್ಯ ಏಕ ಚತುರ್ಮುಖ. ಈ ರೀತಿ ಪೂರ್ಣ ಅನುಸಂಧಾನ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಇರೋದು ಯಾರಿಗೆ? ಬ್ರಹ್ಮವಾಯುಗಳಿಗೆ, ರುಜುಗಳಿಗೆ ಅಂತ ಅರ್ಥ. ಏಕದೇಶ ಪರಿಜ್ಞಾನೇ ತು ಅನ್ಯೇ ಯೋಗ್ಯಾಹ ಶಿವಾದಯ ಇತ್ಯಾದಿ ಚ. ಆದರೆ ಏಕದೇಶ ಒಂದೊಂದು ವಿಧ ಒಂದೊಂದು ಅಂಶದೊಳಗೆ ಮಾತ್ರ ಉಪಾಸನೆ ಮಾಡುವ ಅಧಿಕಾರ ಶಿವಾದಿ ಬೇರೆ ದೇವತೆಗಳಿಗಿದೆ, ರುಜುಗಳಿಗೆ ಮಾತ್ರ ಪೂರ್ಣ ಇದೆ. ಬ್ರಹ್ಮಣಾತು ಅಖಿಲೇರ್ ಗುಣೈಹಿ, ಆ ಅನುಭಾಷ್ಯದ ಮಾತಿಗೆ ಇದೆಲ್ಲ ಅರ್ಥ ಇದೆ. ಅಖಿಲೇರ್ ಗುಣೈಹಿ ಅಂದರೆ ಈ ರೀತಿ ಛಂದೋಭಿದ, ದೇವಾಭಿದ, ಮುನ್ಯಭಿದ, ಸರ್ವವಸ್ತುಭಿದ, ಅನಂತ ಪೂರ್ಣ ಗುಣಕ, ಈ ರೀತಿಯಲ್ಲಿ ಅಂತ ಉಪಾಸನೆ ಮಾಡೋ ಸಾಮರ್ಥ್ಯ ಬ್ರಹ್ಮದೇವರದು ಮಾತ್ರ. ಇದು ವಿಶೇಷಾಂಶ. ಇದಕ್ಕರ್ಥ ಯದುಕ್ತಂ ಬೃಹತಿ ಸಹಸ್ರಸ್ಯ ಅನಂತ ರೂಪ ಗುಣಾದಿ ವಿಶಿಷ್ಟ ಭಗವದ್ವಾಚಿತ್ವಂ ತತ್ರ ಕಿಂ ಪ್ರಮಾಣಂ. ಬೃಹತಿ ಸಹಸ್ರಕ್ಕೆ ಅನಂತ ರೂಪ ಗುಣಾದಿಗಳಿಂದ ಕೂಡಿದಂತಹ ಭಗವಂತನನ್ನು ತಿಳಿಸಿಕೊಡ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ಹೇಳಿದಿರಿ. ತತ್ರ ಕಿಂ ಪ್ರಮಾಣಂ ಇತ್ಯತಃ ತತ್ರ ಅತಿಶಯೇನ ಭಗವತ್ತರ್ಪಕತ್ವ ತರ್ಪತತ್ವ ಯುಕ್ತಿ ಪ್ರಮಾಣಂ. ಅದು ಮೊದಲನೇದಾಗಿ ಯುಕ್ತಿ ಪ್ರಮಾಣ. ಏನು ಯುಕ್ತಿ ಅಂದರೆ ಅತಿಶಯೇನ ಭಗವತ್ತರ್ಪಕತ್ವ ಯುಕ್ತಿ. ಬೃಹತಿ ಸಹಸ್ರ ಆಳವಾಗಿ ವಿಷ್ಣುವಿಗೆ ತೃಪ್ತಿ ಉಂಟು ಮಾಡತಕ್ಕಂಥದ್ದು ಅಂತ ಹೇಳಿದ್ದರಿಂದ ಆರ್ಥನೆ ಮಾಡಬೇಕು. ಯತ್ ಯಸ್ಯ ಅತಿಶಯೇನ ಸ್ಥಾವಕಂ ವ್ಯಾಪ್ತಿ ಇದು ಯಸ್ಯ ಯಸ್ಯ ಯತ್ ಯಸ್ಯ ಅತಿಶಯೇನ ಸ್ಥಾವಕಂ ತತ್ತಸ್ಯ ಅತಿಶಯೇನ ತರ್ಪಕಂ. ಯಾವುದು ಯಾರನ್ನ ವಿಶೇಷವಾಗಿ ಸ್ತೋತ್ರ ಮಾಡುತ್ತೋ ತತ್ ಅದು ಅವರಿಗೆ ಅತಿಶಯೇನ ತರ್ಪಕಂ ಅತಿಶಯವಾಗಿ ತೃಪ್ತಿಯನ್ನು ಉಂಟು ಮಾಡುತ್ತದೆ ಅಂತ ನಿಯಮ. ಯಾವುದು ಯಾರಿಗೆ ವಿಶೇಷವಾಗಿ ಸ್ತೋತ್ರವನ್ನು ಮಾಡುತ್ತಾ ಇದೆಯೋ ಅದು ಅವರಿಗೆ ವಿಶೇಷ ತೃಪ್ತಿಯನ್ನು ಕೊಡ್ತಾ ಇದೆ. ಇಪ್ಪತ್ತರ ಮಾತಾಡಿ ಕೆಲವರು ಮಾತಾಡಿದರೆ ಮಹತ್ವ ಇರ್ತದಲ್ಲ ಆ ಟೈಪ್ ವಿಶೇಷ. ಇದಕ್ಕೆ ಇಂಥ ವಿಶೇಷ ಅರ್ಥವನ್ನೇ ಹೇಳಬೇಕು. ವ್ಯಾಪ್ತಿಯಲ್ಲಿ ಇನ್ನೊಮ್ಮೆ ಹೇಳು ಅಂಥೇಳಿ ವಿಶ್ವವಿದ್ಯಾನಿಲಯ ದೇವರು ಕೇಳೋದಕ್ಕೇನು ಕಾರಣ? ಇಂತ್ರಾಗ್ರತ ಪರಮಾತ್ಮ ವಿಶೇಷ ತೃಪ್ತಿ ಕೊಡೋದ್ರಿಂದನೆ. ಉಪ್ಪು ಮತ್ತೆ ಕೇಳ್ತಾ ಹೋಗೋದಿಲ್ಲ ಯಾರು ಕೂಡ. ಯಾವುದನ್ನು ಕೇಳ್ತಾರೆ? ಸ್ವೀಟ್ ಬಹಳ ಮುಖ್ಯವಾದ ಭಕ್ಷಣೆ ಹಾಕಿ ಕೇಳ್ತಾರ. ಹಾಗೆ ಪರಮಾತ್ಮ ವಿಶೇಷವಾದ ಅನ್ನ ಅಂದರೆ ಯಾವುದು? ಋತಿ ಸಹಸ್ರ ಅಂತ ಹೇಳಿರೋದ್ರಿಂದ ಇದು ವಿಶೇಷ ಸ್ಥಾವಕ, ಆದ್ದರಿಂದ ವಿಶೇಷ ತರ್ಪಕನೂ ಆಗಿದೆ. ಅನ್ನಂ ಅಸೀತಯೋ ಅನ್ನೇನ ಹಿ ಇದಂ ಸರ್ವಮಶ್ನುತೇ. ಮತ್ತೆ ಹೇಳಿದೆ ಅನ್ನಂ ಅಸೀತಯ, ಈ ಋಕ್ಕುಗಳೆಲ್ಲ ಪರಮಾತ್ಮನಿಗೆ ಅನ್ನ, ಇದಂ ಸರ್ವಮಶ್ನುತೇ, ಇದೆಲ್ಲವನ್ನು ಪರಮಾತ್ಮ ಪಡಿತಾನೆ ಅಂತ ಹೇಳಿದ್ದಾರೆ. ಇತ್ಯುಕ್ತಂ ಅಸೀತಿ ನಾಮ ಅಸೀತೀನಾಂ ಅನ್ನತ್ವಂ ಸ್ಮರಣಾಯ ಪುನರುಚ್ಯತೆ. ಹಿಂದೆ ಹೇಳಿದಂತಹ ಆ ವಿಷಯವನ್ನು ಸ್ಮರಣಾಯ ಸ್ಮರಣೆಗೆ ತಂದುಕೊಡೋದಕ್ಕೋಸ್ಕರ ಪುನಃ ಉಚ್ಯತೆ. ಮತ್ತೆ ಹೇಳಿದರು ತಾನಿ ತ್ರೀಣಿ ಇತ್ಯಾದಿ ಛಂದಾಂಶಿ ಭವಂತೀತಿ ತಾರಿ ತ್ರೀಣಿ ತೃಜಾತೀತಿ ತ್ರಯಾತ್ಮಕಂ ತಚ್ಛಸ್ತ್ರಂ ತಾನಿ ತ್ರೀಣಿ ಛಂದಾಂಸಿ ಗಾಯತ್ರಿ ಬೃಹತಿ ಉಷ್ಣಿಕ್ ಇತಿ ಛಂದಾಂಶಿ ಭವಂತಿ. ಗಾಯತ್ರಿ ಬೃಹತಿ ಉಷ್ಣಿಕ್ ಇಷ್ಟು ಸೇರಿ ಬೃಹತಿ ಸಹಸ್ರ ಆಗಿರೋ, ಅಂದರೆ ಒಟ್ಟು ಅದನ್ನೆಲ್ಲ ಸೇರಿಸಿದಾಗ 30,000 ಮಾಡಿಕೊಂಡು ಅದನ್ನು ಹೇಳಬೇಕು. ಛಂದಸ್ತ್ರಯಬದ್ಧಂ ಭವತಿ ಇತ್ಯರ್ಥ. 3 ಛಂದಸ್ಸುಗಳಿಂದ ಕೂಡಿದೆ, ಮುಖ್ಯವಾಗಿ ಬೃಹತಿ ಛಂದಸ್ಸೆ, ಬೇರೆ ಛಂದಸ್ಸನ್ನು ಋಕ್ಕುಗಳನ್ನ ಜೋಡಿಸಿರ್ತಾರೆ. ತದ್ವ್ಯಾಚಷ್ಟೇ ಛಂದಸ್ತ್ರಯಮಿ ಅಸ್ತು ತೃಚಾತೀತಿತ್ರಯಸ್ಯ ಕ್ರಮೇಣ ಗಾಯತ್ರ್ಯಾದಿ ಛಂದೋಬದ್ಧತ್ವಂ ತತಶ್ಚ ಕಿಮಿತ್ಯತ ಉಕ್ತಂ ತ್ರೇಧೇತಿ. ಆ ರೀತಿ ಹೇಳಿದ್ರೆ ಏನು ವಿಶೇಷ ಹೇಳಿದೆ ಅಂತಾಯ್ತು ಅಂದರೆ ತ್ರೇಧೇತಿ ತ್ರೇಧ ಇತಿ. ಅಲ್ಲೆಲ್ಲ ಏನು ಮಾಡಿದ್ದಾರೆ, ಎಲ್ಲೆಲ್ಲಿರೋದು ಎಲ್ಲೆಲ್ಲ ಪ್ರಿಂಟ್ ಮಾಡಿದ್ದಕ್ಕೆ ಅದು ಲಿಂಕ್ ಸಿಗೋದಿಲ್ಲ. ಪ್ರಿಂಟ್ ಮಾಡಬೇಕಾದ್ರೆ ಕೆಳಗೆ ಮಾಡಬೇಕಾಗಿತ್ತು. ಇದಿರೋದೊಂದು ಕಡೆ, ಅದಿರೋದೊಂದು ಕಡೆಗೆ. ಈ ಮುಂದೆ ಇದು ಬರೋದು ಛಂದಸ್ತ್ರಯಂ, ಇಲ್ಲಿಂದ ಬರಬೇಕು, ಇದಿಷ್ಟು ಹಿಂದೆ ಹೋಗಬೇಕು. ಛಂದಸ್ತ್ರಯ ಬದ್ಧಂ ಭವತಿ ಇತ್ಯರ್ಥ ತದ್ವ್ಯಾಚಷ್ಟೇ ತ್ರೀಡಿ ಛಂದಾಂಸಿ ಭವತಿ ಇತಿ ಛಂದಸ್ತ್ರಯಮಿತಿ ಅಸ್ತು ತೃಚಾಸೀತಿತ್ರಯಸ್ಯ ಕ್ರಮೇಣ ಗಾಯತ್ರ್ಯಾದಿ ಛಂದೋಬದ್ಧತ್ವಂ ತತಶ್ಚ ಕಿಂ ಇತ್ಯತಃ ತ್ರೇಧಿ. ಈ 3 ಛಂದಸ್ಸುಗಳಿಂದ ಕೂಡಿದ್ದು ಆ ಗಾಯತ್ರ್ಯಾದಿ ಛಂದಸ್ಸುಗಳಿಂದ ಕೂಡಿದ್ದಾಗಿ ಬೃಹತಿ ಸಹಸ್ರ ಇರಲಿ. ಅದರಿಂದ ಏನು ಮಹತ್ವ ಬಂತು ಅಂದರೆ ತ್ರೇಧೇತಿ ತ್ರೇಧಾನ ಪದ ಉಪಯೋಗಿಸಿದರು. ಇದಂ ತೃಚಾತೀತಿ ತ್ರಯಂ ವಿಷ್ಣೋರನ್ನಂ ಕಥಂ ತಚ್ಚ ಏತೈಹಿ ಗಾಯತ್ರಿ ಬೃಹತಿ ಉಷ್ಣಿಕ್ ಲಕ್ಷಣ ಛಂದೋಬದ್ಧೈ ಸ್ವಭಾಗೈ ಕ್ರಮೇಣ ಅಶನಂ ಅಶ್ಯಂ ಪಾನಂ ಪೇಯಂ ಖಾದಃ ಖಾದ್ಯಮಿತಿ ತ್ರೇಧಾ ವಿಹಿತಂ ಸತ್ ತತ್ ಬ್ರಹ್ಮಾಪ್ನೋತಿ. ಪಾನ ಪೇಯ ಖಾದ, ಮೂರು ವಿಧವಾದ ಅನ್ನ, ಮೂರು ವಿಧವಾದ ಛಂದಸ್ಸು, ಮೂರು ವಿಧವಾದ ಅನ್ನ, ಪಾನ ಪೇಯ ಖಾದ ತಿನ್ನೋದು, ಅದು ಖಾದ್ಯ. ಪಾನ ಅಂದರೆ ಪೇಯ, ಖಾದ ಖಾದ್ಯ, ಈ ರೀತಿಯಾಗಿ ಮೂರು ವಿಭಾಗ ಬಂದು ಅಸ್ಯ ಅವಶ್ಯಂ ಪಾನಂ ಪೇಯಂ ಖಾದ ಖಾದ್ಯಮಿತಿ ತ್ರೇಧಾನಿಹಿತಂ ವಿಹಿತಂ ತತ್ ತತ್ ಬ್ರಹ್ಮ ಆಪ್ನೋತಿ ತಸ್ಯ ತರ್ಪಕಮಿತಿ ಯಾವ. ಈ ಮೂರು ರೀತಿಯಲ್ಲಿ ಪಾನೀಯ ತೃಪ್ತಿ ಕೊಡುತ್ತೆ, ಅನ್ನ ತೃಪ್ತಿ ಕೊಡುತ್ತೆ, ತಿನ್ನೋ ಪದಾರ್ಥದಲ್ಲಿ ವಿಶೇಷ ಇದೆ. ಮತ್ತೆ ಈ ಮೂರು ರೀತಿಯಲ್ಲಿ ತೃಪ್ತಿ ಕೊಡೋದ್ರಿಂದ ಮೂರು ಛಂದಸ್ಸುಗಳು, ಈ ಮೂರು ಕಾರ್ಯವನ್ನು ಮಾಡೋದ್ರಿಂದ ವಿಷ್ಣುವಿಗೆ ವಿಶೇಷವಾಗಿ ಅನ್ನರೂಪವಾಗಿ ತರ್ಪಕವಾಗಿದೆ. ಜಡ ವಿವಕ್ಷಾಯಾಮ್ ಅನ್ನ ಪಾನ ಭಕ್ಷ್ಯ ಭೋಗ ಜನ್ಯ ಅನಂತ. ಅನ್ನ ಪಾನ ಭಕ್ಷ್ಯ, ಅನ್ನದಿಂದ ಅನ್ನದ ಭೋಗ, ಪಾನದ ಭೋಗ, ಭಕ್ಷ್ಯದ ಭೋಗ, ಅದರಿಂದ ಜನ್ಯವಾದಂಥ ಆನಂದ ಸಜಾತೀಯ ಆನಂದ ಪ್ರಯೋಜಕತ್ವಂ, ಅದರಿಂದ ಬರತಕ್ಕಂಥ ಆನಂದಕ್ಕೆ ಸಮಾನವಾದ ಆನಂದವನ್ನು ಹೊಂದೋದಿ ಛಂದಸ್ಸುಗಳಿಂದ. ಅಭಿಮಾನಿ ವಿವಕ್ಷಾಯಾಮ್ ತದಭಿಮಾನಿ ದೇವಾಹ ಸ್ವಯಂ ಅಶನಾದಿತ್ವಂ ಸಾಕ್ಷಾತ್ ಪ್ರಾಪ್ತುವಂತೆ ಇತಿ ಜ್ಞೇಯಂ. ನಾವು ಅಭಿಮಾನಿ ದೇವತೆಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಅಭಿಮಾನಿ ದೇವತೆಗಳು ಸ್ವಯಂ ಅಶನಾದಿತ್ವಂ ಸಾಕ್ಷಾತ್ ಪ್ರಾಪ್ತುವಂತೆ ಇತಿ ಜ್ಞೇಯಂ. ಜಡ ಪದಾರ್ಥ ಬೇರೆ, ಮತ್ತೆ ಅಭಿಮಾನಿ ದೇವತೆಗಳು ಬೇರೆ. ಅಭಿಮಾನಿ ದೇವತೆಗಳು ಪರಮಾತ್ಮನಿಗೆ ವಿಶೇಷವಾಗಿ ಪ್ರಿಯರಾಗಿ ಆತನಿಗೆ ತೃಪ್ತಿಯನ್ನು ಉಂಟು ಮಾಡುತ್ತಾರೆ ಭಕ್ತಿ ಮೂಲಕ. ವಿವಕ್ಷಾಯಾಂ ತದಭಿಮಾನಿ ದೇವಾಹ ಸ್ವಯಂ ಅಶನಾದಿತ್ವಂ ಸಾಕ್ಷಾತ್ ಪ್ರಾಪ್ತುವಂತೆ ಇತಿ ಜ್ಞೇಯಂ. ತದೇತತ್ ತಾತ್ಪರ್ಯತೋ ವ್ಯಾಚಷ್ಟೇ ಅಶನಾದಿತ್ರಿಕಮಿತಿ ಖಂಡಾರ್ಥಮ ಉಪಸಂಹರತಿ ಸರ್ವೇ. ಒಟ್ಟು ತಾತ್ಪರ್ಯ ಏನು ಅಂದರೆ ಸರ್ವ ಛಂದೋಹಿತಶ್ಚೈವ ಇತ್ಯಾದಿ. ನ ಕೇವಲಂ ಗಾಯತ್ರಿ ಆದಿ ಪಂಚಛಂದೋಹಿತಃ ಕಿಂತ್ವೇವ ಸರ್ವಛಂದೋಹಿತಃ. ಗಾಯತ್ರಿ ಮೊದಲಾದಂತಹ ಐದು ಛಂದಸ್ಸುಗಳಿಂದ ಮಾತ್ರ ಅಲ್ಲ, ಎಲ್ಲ ಛಂದಸ್ಸುಗಳಿಂದ ಪರಮಾತ್ಮನೇ ಮುಖ್ಯವಾಗಿ ವಾಚ್ಯನಾಗಿದ್ದಾನೆ. ದೇವೇಶು ದೇವ ಮಧ್ಯೌಢಂ ಇತಿ ಉಕ್ತ ದಿಶಾ ಸರ್ವದೇವಾಭಿಧ ಹಿಂದೆ ಹೇಳಿದರು. ಎಲ್ಲ ದೇವತೆಗಳ ಹೆಸರು ನಾರಾಯಣನನ್ನು ಹೇಳ್ತಾ ಇವೆ. ಸರ್ವ ಮುನ್ಯಭಿಧ ಇತಿ ಪ್ರಕೃತ ಭೃತಿ ಸಹಸ್ರಾದಿ ದೃಷ್ಟು ಋಷ್ಯಭಿಧ ಇತ್ಯರ್ಥ. ಎಲ್ಲ ಋಷಿಗಳ ಹೆಸರು ದೇವರನ್ನು ಹೇಳುತ್ತೆ. ಒಂದು ಪ್ರಕೃತ ಭೃತಿ ಸಹಸ್ರವನ್ನು ಯಾರು ಕಂಡಿದ್ದಾರೆ ಆ ಋಷಿಗಳ ಹೆಸರು ಕೂಡ ವಿಷ್ಣುವನ್ನೇ ಹೇಳ್ತಾ ಇವೆ. ಛಂದೋ ದೇವತಾ ಪ್ರಸಂಗೇ ಮುನೀನಾಮಪಿ ಉಪಲಕ್ಷಣೀಯತ್ವಾ. ಮುನಿಗಳ ಪ್ರಸಕ್ತಿ ಯಾತಕ್ಕೆ ತಗೊಂಡ್ರು ಅಂದರೆ ಛಂದೋ ದೇವತೆಗಳ ಬಗ್ಗೆ ಹೇಳಬೇಕಾದ್ರೆ ಮುನಿಗಳ ಪ್ರಸಕ್ತಿಯನ್ನು ಬಂದಿದ್ದರಿಂದ ಆ ಮುನಿಗಳ ಹೆಸರು ಸಹ ವಿಷ್ಣು. ಅಶ್ಯಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ವಿಶ್ವಾಮಿತ್ರ ಋಷಿ ಅಂತ ಹೇಳುತ್ತೆ. ವಿಶ್ವಾಮಿತ್ರ ಶಬ್ದಕ್ಕೆ ವಿಶ್ವಾಮಿತ್ರ ಋಷಿಗಳು ಅಂತ ಒಂದು ಅರ್ಥ, ಆದರೆ ಮುಖ್ಯವಾದ ಅರ್ಥ ದೇವರು ಅಂತಲೇ ಅರ್ಥ. ಅದೇ ರೀತಿ ಛಂದಸ್ಸು ಹೇಳಬೇಕಾದ್ರೆ ಅದು ಗಾಯತ್ರಿ, ಗಾಯಂತಂತ್ರಾಯಿತೇ ಅಸ್ಮಾತ್ ಗಾಯತ್ರಿ ಇತಿ ತತಸ್ತುತ ಅಂತ ಹೇಳಿಬಿಟ್ಟು ಅದು ವಿಷ್ಣುವಾಚಕ ಅಂತಲೇ ಹೇಳಬೇಕು. ಬ್ರಹ್ಮಶಬ್ದ ಮತ್ತೆ ಅರ್ಥ ಇರೋ ಎಲ್ಲ ದೇವತೆಗಳ ಹೆಸರು ದೇವರನ್ನು ಹೇಳೋದ್ರಿಂದ ಮುಖ್ಯವಾಗಿ ಎಲ್ಲದಕ್ಕೂ ಋಷಿ ಎಲ್ಲದಕ್ಕೂ ದೇವತೆ ನಾರಾಯಣನೇ, ಆಮೇಲೆ ಬ್ರಹ್ಮದೇವರು, ಮಧ್ಯೆ ಮಹಾಲಕ್ಷ್ಮಿ, ಆಮೇಲೆ ಬ್ರಹ್ಮದೇವರು. ಅದೇ ಬುಡದವ್ರು ಕಡಿಮೆ ಆಗ್ತಾ 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 ಒಂದು ಲಿಮಿಟ್ ಆಗ್ಬಿಡ್ತಾರೆ. ಇವರೆಲ್ಲದಕ್ಕಾಗೋದು ಇಷ್ಟೇ ಇವರೇ ಚಂದ. ಮುಂದೆ ಹೇಳಿದ್ರಲ್ಲ ಈಗಾಗಲೇ ವಿಕಾಸ ಬಂದಿದೆ. ಅಥ ಸರ್ವವಸ್ತಪಿತಃ ದೇಯ, ಸರ್ವ ವಸ್ತುಗಳ ಹೆಸರು ಘಟಪಟಾದಿಗಳು ಹೇಳಿದ್ರಲ್ಲ ಹಾಗೆ. ಜೊತೆಗೆ ಸ್ತೋಮ ಸಾಮ ಸಾಮ ಚಿತ್ಯಾದಿ ಸರ್ವ ವಸ್ತುಭಿಧ. ಸ್ತೋಮ ಸಾಮ ಚಿತಿ, ಚಿತಿ ಅಂದರೆ ಹೋಮಕುಂಡ, ಗೊತ್ತಾಯ್ತಾ. ಆ ಹೋಮಕುಂಡವು ಹೆಸರು ಕೂಡ ವಿಷ್ಣುವನ್ನೇ ಹೇಳ್ತಾ ಇದೆ. ಸ್ತೋಮ ಸಾಮ ಚಿತಿ, ಅದು ಬ್ರಹ್ಮಾರ್ಪಣಂ ಬ್ರಹ್ಮವಿ ಬಂತಲ್ಲ, ಅಲ್ಲಿ ಏನೇ ಪದಾರ್ಥ ಉಪಯೋಗಿಸಿದ್ರು ಯಜ್ಞಕ್ಕೆ ಎಲ್ಲವೂ ಕೂಡ ಏನವು ದೇವರ ಹೆಸರೇ ಆಗಿವೆ. ಹೌದು, ಮೀಟರ್ ಹೌದು ಹೌದು. ಫಾರಂ ಇರೋದು ಕೂಡ ಮತ್ತೆ ಯಾರಾಧೀನ, ಆ ಛಂದಸ್ಸು ದೇವತೆ ಇರ ಛಂದಸ್ಸು, ಅದಕ್ಕೊಬ್ಬ ದೇವತೆ, ಪ್ರತಿಪಾದ್ಯ ನಾರಾಯಣ, ಮತ್ತೆ ಎಲ್ಲ ಹೆಸರುಗಳು ಮುಖ್ಯವಾಗಿ ದೇವರನ್ನೇ ಹೇಳಬೇಕು. ತಥಾ ಪ್ರದ್ಯುಮ್ನ ಪಂಚಭೂತೇಶು ಇತ್ಯಾದಿ ವಕ್ಷಮಾಣ ದಿಶಾ ಸರ್ವ ವಸ್ತ್ವಭಿಧೋ ಜ್ಞೇಯ. ಪಂಚಭೂತಗಳು ಪೃಥಿವಿ ಇತ್ಯಾದಿಗಳು ಹಿಂದೆ ಹೇಳಿದ್ದಾರೆ. ಪೃಥಿವಿ ಪ್ರಥಿತತ್ವಾತ್ ಪೃಥಿವಿ ಇತ್ಯಾದಿ ಹೇಳಿರೋದ್ರಿಂದ ಪಂಚಭೂತಗಳ ಹೆಸರು ಕೂಡ ಪರಮಾತ್ಮನದೇ ಆಗಿವೆ. ಐದು ರೂಪ ಮತ್ತೆ ಅಲ್ಲಿ ನಾರಾಯಣದ ಐದು ರೂಪಗಳನ್ನು ಪಂಚಭೂತಗಳಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಕುತಃ ಯಸ್ಮಾತ್ ತತ್ಸಚ್ಛಬ್ದ ಪ್ರವೃತ್ತಿ ನಿಮಿತ್ತ ಆನಂದಪೂರ್ಣ ಗುಣಕಃ ತಸ್ಮಾದಿತಿ ಯೋಜನ. ಅದು ಕಾರಣ ಕೊಟ್ಬಿಟ್ರು. ಮತ್ತು ಪೃಥ್ವಿಗೆ ಪೃಥ್ವಿ ಅಂತ ಹೆಸರು ಯಾತಕ್ಕೆ ಬಂತು, ಆ ಅರ್ಥ ಅದೇ ಒಂದು ಪ್ರವೃತ್ತಿ ನಿಮಿತ್ತ ದೇವರಲ್ಲಿ ಪರಮಾವಧಿ ಮಠದಲ್ಲಿದೆ. ಕುಬೇರನ ಶ್ರೀಮಂತ ಅಂತ ಕರೆದು, ಭಾರಿ ಶ್ರೀಮಂತ ಕುಬೇರ ಅಂತ ಕರೆದು. ಕುಬೇರ ಶ್ರೀಮಂತನಾಗಿದ್ದ ಕುಬೇರ ಆಗೋದಾದ್ರೆ ಅವರಿಗಿಂತ ಅನಂತಪಟ್ಟು ಶ್ರೀಮಂತ ಯಾರು? ಸೊ ಕುಬೇರ ಯಾರು ನಡೆತಾಗ ದೇವರ ಹೆಸರು ಆಗುತ್ತ, ಗೊತ್ತಾಯ್ತಾ? ಪ್ರವೃತ್ತಿ ನಿಮಿತ್ತ ಆನಂದ, ಆನಂದ ಯಾನು ಸುಖವಾಗಿತ್ತ ಆನಂದಪೂರ್ಣ ಅಂತ ಕರೆದು. ಇವರಿಗಿರೋ ಆನಂದಕ್ಕೆ ಆನಂದಪೂರ್ಣ ಅಂತ ಕರೆಯೋದಾದ್ರೆ ಪರಮಾನಂದ ಪೂರ್ಣ ಪರಮಾತ್ಮ ಆನಂದ ಶಬ್ದ ವಾಚನಾಗಿದ್ದಾನೆ. ಆನಂದೋ ನಂದನೋ ನಂದ ಹರಿ, ಪ್ರತಿಯೊಂದು ಶಬ್ದವನ್ನು ಕೂಡ ಹೇಳಲಿಲ್ಲ. 35 ಬಂದವನೇ ಪಾಸು ಅಂದರೆ ಅವು 70 ಬಂದವನ ಇನ್ನೂ ಚೆನ್ನಾಗಿ ಪಾಸು ತಡೀತಿಲ್ಲ. 100 ಬಂದವನು ರ್ಯಾಂಕ್ ಇದ್ದಾಗ ಪ್ರತಿಯೊಂದು ಪರಮಾತ್ಮ ಎಲ್ಲ ಗುಣಗಳು ಏನಾಗಿವೆ ದೇವರಲ್ಲಿ ನಿರವಧಿಕವಾಗಿದೆ. ಇಲ್ಲೇನಾಗಿದೆ ಇವರದೆಲ್ಲ ಕೂಡ 35 ಅಂದರೆ 35, 40 ಅಂದರೆ 40, 100 ಅಂದ್ರೆ ಏನು? 1000 ತೊಗೊಂಡ್ರೆ ಮತ್ತೆಷ್ಟಾಯ್ತದ? 1000. ಲಕ್ಷಕ್ಕೆ ತೊಗೊಂಡ್ರೆ ಲಕ್ಷ, ಕೋಟಿ ತೊಗೊಂಡ್ರೆ ಕೋಟಿ, 100 ತೊಗೊಂಡ್ರೆ 1000 ಎಷ್ಟಾದವನು? 350 ಆಗೋಯ್ತು. ಅದು ಇದ್ದಿದ್ರೆ ಎಷ್ಟಕ್ಕೆ ತೊಗೊಂಡ್ರೆ ಪೂರ್ಣ ಆಗಿಬಿಡುತ್ತ. ಸೊ ದೇವರು ನಿರವಧಿಕವಾಗಿ ಗುಣ ಹೊಂದಿರೋದ್ರಿಂದ ಎಲ್ಲ ವಸ್ತುಗಳ ಹೆಸರನ್ನ, ಎಲ್ಲ ಮುನಿ ಮೊದಲ ಹೆಸರನ್ನು ಹೊಂದಿದ್ದಾನೆ. ಎಸ್ ಬಾ, ಅದೇ ಇಂಪಾರ್ಟೆಂಟ್. ನಿಮಿತ್ತ ಪ್ರವೃತ್ತಿ ನಿಮಿತ್ತ ಅನ್ನೋ ಪದ ಹೇಳ್ಕೊಂಡಿರ್ಬೇಕು. ಸತ್ಯತ್ಯಬ್ಧ ಪ್ರವೃತ್ತಿ ನಿಮಿತ್ತ ಅನಂತ ಪೂರ್ಣ ಗುಣಕಃ ತಸ್ಮಾದಿತಿ ಯೋಜನಾ ಯದ್ವಾ ಯಸ್ಮಾತ್ ಸರ್ವಾಭಿಧ ತಸ್ಮಾತ್ ಅನಂತ ಪೂರ್ಣ ಗುಣಕೋ ಜ್ಞಾಯತೆ. ಹೀಗೆ ಒಂದು ವಸ್ತುವಿನ ಹೆಸರಿಂದ ಒಂದು ಗುಣ ಬಂದರೆ ಅನಂತ ಶಬ್ದಗಳು ದೇವರನ್ನ ಹೇಳಿದ್ರೆ ಅನಂತ ಗುಣಗಳು ಬಂದವರು. ಅನಂತ ಕ್ವಾಲಿಫಿಕೇಷನ್ 5-6 ಹಾಕ್ಕೊಂಡ್ರೆ 8 ಡಿಗ್ರಿ ಇದೆ ಅಂತ ಅರ್ಥ. ದೇವ್ರ ಮುಂದೆ ಇನ್ಫೈನೈಟ್ ಹಾಕಬೇಕು, ದೇವ್ರ ಮುಂದೆ ಇನ್ಫೈನೈಟ್ ಕ್ವಾಲಿಫಿಕೇಷನ್ ದೇವರಿಗೆ ಹಾಕೋದಾದ್ರಿಂದ ಸರ್ವಗುಣಪೂರ್ಣ ಶಬ್ದ ನಮ್ಮ ಯೋಗಿಕತ್ವಾ ತಥೋ ಅನಂತ ಗುಣೋ ಯಚ್ಛಬ್ದ ಯೋಗ ವೃತ್ತಯ. ಆ ಶಬ್ದಕ್ಕೆ ಯಾವುದಾದ್ರು ಯೌಗಿಕವಾದ ಶಬ್ದಗಳು, ಯೌಗಿಕ ಅಂದ್ರೆ ಏನು? ಅವಯವಶಃ ಬಿಡಿಸಿದಾಗ ಅರ್ಥ ಹೇಳಬೇಕದು. ಸೊ ಯಾವುದೇ ಗುಣವನ್ನು ಬಿಡಿಸಿ ಹಿಡಿದಾಗ ಅರ್ಥ ಯಾರಲ್ಲಿದೆ? ಅದು ದೇವರಲ್ಲಿದೆ. ಅದಕ್ಕೋಸ್ಕರ ಪ್ರವೃತ್ತಿ ನಿಮಿತ್ತ ಯೋಗಿಕ ಅರ್ಥದಲ್ಲಿ ಪೂರ್ಣ ದೇವರಲ್ಲಿರೋದ್ರಿಂದ ಸರಿ. ಇತಿ ಸಂಗ್ರಹ ಭಾಷ್ಯೋಕ್ತಿ ರೀತಿ ಜ್ಞೇಯಂ ಅಥೋ ಅನಂತ ಗುಣೋ ಯಚ್ಛಬ್ದ ಯೋಗ ವೃತ್ತ. ಸಂಗ್ರಹ ಭಾಷ್ಯ ಅಂದರೆ ಅಣುಭಾಷ್ಯ. ಇತಿ ಏತದ್ ವಿದ್ಯಾಧಿಕಾರಿಣ ಆಹ ಮುಖ್ಯತಃ. ಈ ವಿದ್ಯೆಯನ್ನು ಅನುಸಂಧಾನ ಮಾಡ್ತಕ್ಕಂಥ ಶಕ್ತಿ ಯಾರಿಗೆ ಅಂತ ಕೇಳಿದರೆ ಈ ಬ್ರಹ್ಮದೇವರಿಗೆ, ರುಜುಗಳಿಗೆ ಅಂತ ಅರ್ಥ. ತ್ರಿವಿಧೋ ಹಿ ಅಧಿರುದ್ಧೋಸೌ ಅಧ್ಯಾತ್ಮಾದಿ ವಿಭೇದತಃ ಅತಸ್ತ್ರೀವೃದಿತಿ ಪುರೋಕ್ತಃ ತಥಾ ಪಂಚದಶಾತ್ಮಕ ಪ್ರದ್ಯುಮ್ನಃ ಪಂಚಭೂತೇಷು ಹಿ ಅಧ್ಯಾತ್ಮಾದಿ ವಿಭೇದತಃ ಲಿಂಗ ಸಪ್ತದಶಸ್ತತ್ವಾತ್ ತಾವಾನ್ ಸಂಕರ್ಷಣ ಶ್ರುತಃ. ಸಪ್ತಥಾ ಸುಷು ಸಮಸ್ಥಃ ಸನ್ ಅಧ್ಯಾತ್ಮಾದಿ ವಿಭೇದತಃ ಏಕವಿಂಶೋ ವಾಸುದೇವೋ ಮನ ಆದಿ ಚತುಷ್ಟಯೇ ಗುಣತ್ರಯೇ ಚ ಪ್ರಕೃತೌ ಅಧ್ಯಾತ್ಮಾದಿ ವಿಭೇದತಃ ಮೂಲರೂಪೇಣ ಚ ಸಹ ಪಂಚವಿಂಶಾತ್ಮಕ ಪ್ರಭುಃ ನಾರಾಯಣಸ್ತು ಅಚಿಂತ್ಯಾತ್ಮ ಸ ಏಕೋಪಿ ಹಿ ಅನಂತಥಾ. ತ್ರಿವಿಧೋ ಹಿ ಅನಿರುದ್ಧೋಸೌ ಅಧ್ಯಾತ್ಮಾದಿ ವಿಭೇದತಃ. ಅಧಿರುದ್ಧ ರೂಪದಲ್ಲಿ ಏನಿದ್ದಾನೆ? ಅದು ಮೂರು ರೂಪ ಮತ್ತೆ, ಅಧ್ಯಾತ್ಮ ಅಧಿದೈವ ಅಧಿಭೂತ ಅಂತೇಳಿ ಮೂರನೇ ರೂಪದಲ್ಲಿ ಇದ್ದಾನೆ. ಅತಃ ತ್ರಿವೃತ್ ಅಂತ ದೇವರ ಹೆಸರು. ಪ್ರೋಕ್ತ ತಥಾ ಪಂಚದಶಾತ್ಮಕ, ಆಮೇಲೆ 5 ರೂಪಗಳು, 5 ಮೂರು 15 ಆಯ್ತು. ಪಂಚದಶಾತ್ಮಕ ಪ್ರದ್ಯುಮ್ನ ಪಂಚಭೂತೇಶು, ಒಂದೊಂದರಲ್ಲಿ 3 ಇಟ್ಕೊಂಡ್ರೆ 5ರಲ್ಲಿ 5 ಮೂರು 15 ಆಯ್ತು. ಪಂಚಭೂತೇಶು ಅಧ್ಯಾತ್ಮಾದಿ ವಿಭೇದತಃ ಲಿಂಗಸಬ್ದ ಲಿಂಗಸಪ್ತ ದಶಸ್ತತ್ವಾತ್ ತಾವಾನ್ ಸಂಕರ್ಷಣ ಶ್ರುತಃ. ಅದೇ ರೀತಿಯೇ 7 ರೂಪದಲ್ಲಿದ್ದಾರೆ ಅಂತ ಹೇಳಿದರು. 7 ರೂಪಗಳು ಯಾವುದು ಅಂದರೆ ಸಪ್ತಧಾತುಷು, ತ್ವಕ್ ಚರ್ಮ ಅಂತೆಲ್ಲ ಹೇಳ್ತಾ ಹೋಗ್ತೀವಲ್ಲ, ಮಾಂಸ ಮೇದು ಮಸ್ತಿ ಮಸ ಅಜ್ಜ ಎಲ್ಲ ತಗೊಂಡಾಗ 7 ಧಾತುಗಳಿವೆ. 7 ಧಾತುಗಳು ಪರಮಾತ್ಮ ಇದ್ದ, ಅದಕ್ಕೆ ಸಪ್ತ ರೂಪಗಳಾಯ್ತು. ಸನ್ ಅಧ್ಯಾತ್ಮಾದಿ ವಿಭೇದತಃ, ಅಲ್ಲೂ ಕೂಡ ಮತ್ತೆ 3 ಭಾಗ. ಅದೇ 3 ಭಾಗ ಮಾಡ್ಕೊಂಡಾಗ ಹೇಳೋಣ ಎಷ್ಟಾಗತ್ತೆ? 21 ಆಯ್ತು. ಅದೇ ಏಕವಿಂಶೋ ವಾಸುದೇವ, ವಾಸುದೇವ ರೂಪದಲ್ಲಿ 21 ರೂಪದಲ್ಲಿ ಇದ್ದಾನೆ. ಮನ ಆದಿ ಚತುಷ್ಟಯೇ ಗುಣತ್ರಯೇ ಚ ಮತ್ತಿನ್ನೊಂದು 7, ಮನ ಆದಿ 4 ಗುಣತ್ರಯ ಸತ್ವಗುಣ ರಜೋಗುಣ ತಮೋಗುಣ, ಇದ್ರ ಪ್ರಕಾರ ಮತ್ತೆ 7. ಪ್ರಕೃತವು ಅಧ್ಯಾತ್ಮಾದಿ ವಿಭೇದತಃ ಮೂಲರೂಪೇಣ ಚ ಸಹ ಪಂಚವಿಂಶಾತ್ಮಕ ಪ್ರಭು, ಆಗ 25 ಆಯಿತು. ಈ ರೀತಿ ಪರಮಾತ್ಮ 3 ರೂಪ, 5 ರೂಪ, 7 ರೂಪ, 15 ರೂಪ, 21 ರೂಪ, ಈಗ ಅನೇಕ ರೂಪದಲ್ಲಿದ್ದಾನೆ. 25 ರೂಪ, ಅದು ಪಂಚವಿಂಶಾತ್ಮಕನ ದೈವಕ. ಹೇಳಬೇಕಾದ್ರೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನ ದೈವಕ. ಪಂಚವಿಂಶತಿ ತತ್ವತರತಮ ಪಂಚಿಕೆಗಳಂಪೇಳಿದ ಪಂಚವಿಂಶಾತ್ಮಕ ಪ್ರಭು ನಾರಾಯಣಸ್ತು ಅಚಿಂತ್ಯಾತ್ಮ ಸ ಏಕೋಪಿ ಅನಂತಥ. ಈ ರೀತಿ ಪರಮಾತ್ಮ ಮಲ್ಟಿಪ್ಲೈ ಮಾಡ್ತಾ 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 ಏನಾಗ್ಬಿಡ್ತಾನಾಗ ಅನಂತ ರೂಪ ಆಗಿಬಿಡ್ತಾನೆ. ತ್ರಿಗುಣಾದಿ ಶಬ್ದಾನ ತ್ರಿಗುಣಾದಿಗತೆ ಲಾಕ್ಷಣಿಕತ್ವೇ ಕೇವಲ ರೂಢತ್ವೇವ ಗುಣಪೂರ್ತಿ ಅಲಾಭಾತ್ ನಿರ್ವಕ್ತಿ ತ್ರಿವಿಧ ಇತ್ಯಾದಿನ. ತ್ರಿವೃತ್ತಾದಿ ಶಬ್ದಾನ ತ್ರಿವೃತ್ ಮೊದಲಾದ ಶಬ್ದಗಳಿಗೆ ತ್ರಿವೃತಾದಿಗತೆ ಲಾಕ್ಷಣಿಕತ್ವೇ ಕೇವಲ ರೂಢತ್ವೇ, ಬರೀ ರೂಢ ಅರ್ಥ ಮಾಡಬಾರ್ದು, ಅದಕ್ಕೆ ಅಧ್ಯಾತ್ಮಾದಿ ಅರ್ಥವನ್ನು ಮಾಡಿದಾಗ ವಿಶೇಷ ಅರ್ಥ ಬರುತ್ತೆ ಅಂತ ನಿರ್ವಚನ ಮಾಡಿ ತೋರಿಸ್ತಿದ್ದಾರೆ. ಅಧ್ಯಾತ್ಮಾದಿ ತ್ರಯೇ ತ್ರೇಧ ವರ್ತತೆ ಇತಿ ತ್ರಿವೃತ ಅನಿರುದ್ಧ. ಅಧ್ಯಾತ್ಮಾದಿ ಮೂರರಲ್ಲಿ ಮೂರು ರೂಪದಲ್ಲಿರೋದ್ರಿಂದ ಅನಿರುದ್ಧ ರೂಪ ಪರಮಾತ್ಮನಿಗೆ ತ್ರಿವೃತ್ ಅಂತ ಕರೀತಾರೆ. ಯದ್ಯಪಿ ಪ್ರದ್ಯುಮ್ನಾದೀನಾಂ ಅಧ್ಯಾತ್ಮಾದಿ ಭೇದಂ ವಕ್ಷ್ಯತಿ. ಅನಿರುದ್ಧ ರೂಪಕ್ಕೆ ಹೇಗೋ ಪ್ರದ್ಯುಮ್ನಾದಿ ರೂಪಗಳಿಗೂ ಕೂಡ ಅಧ್ಯಾತ್ಮಾದಿ ರೂಪಗಳಿವೆ. ತಥಾಪಿ ತೇಷಾಂ ಭೂತಾದಿ ಏಕದೇಶೇ ಅಧ್ಯಾತ್ಮಾದಿ ಭೇದೇನ ಅವಸ್ಥಾನಂ ಅಸ್ಯತು ಸರ್ವತ್ರ ಇತಿ ಭೇದೋ ಬಾಧ್ಯ ಬೋಧ್ಯಃ. ಆದರೆ ತೇಷಾಂ ಆ ರೂಪಗಳು ಭೂತಾದಿ ಏಕದೇಶೆ ಅಧ್ಯಾತ್ಮಾದಿ ಭೇದೇನ ಅವಸ್ಥಾನಂ, ಭೂತಾದಿಗಳ ಒಂದು ಭಾಗದಲ್ಲಿ ಅಧ್ಯಾತ್ಮಾದಿ ರೂಪದಿಂದ ಇದ್ದರೆ ಅನಿರುದ್ಧ ರೂಪದಿಂದ ಮಾತ್ರ ಅಧ್ಯಾತ್ಮ ರೂಪದ ಮೂರು ಕಡೆ ಇರೋದರಿಂದ ಅಲ್ಲಿ ವಿಶೇಷ ಇಟ್ಟಿದ್ದಾರೆ ಅಂತ ಅರ್ಥ. ಪಂಚದಶಾತ್ಮಕ ಇತಿ ಅಧ್ಯಾತ್ಮಂ ಶರೀರೇ ವಿದ್ಯಮಾನೇಶು ಪಂಚಭೂತೇಶು. ಈಗ ಅಧ್ಯಾತ್ಮ ಅಂದ್ರೇನು, ಅಧಿಭೂತ ಅಂದ್ರೇನು ಎಂಬುದನ್ನು ಹೇಳ್ತಾರೆ. ಅಧ್ಯಾತ್ಮ ಅಂದರೆ ಶರೀರೇ ವಿದ್ಯಮಾನೇಶು ಪಂಚಭೂತೇಶು. ಅಧಿಭೂತಂ ಪೃಥ್ವಿವ್ಯಾತ, ಶರೀರದಲ್ಲಿರ್ತಕ್ಕಂಥ ಪಂಚಭೂತಗಳೆಲ್ಲ ಅಧ್ಯಾತ್ಮ ಅಂತ ಹೆಸರು, ಹೊರಗಿರ್ತಕ್ಕಂಥ ಪಂಚಭೂತಗಳೆಲ್ಲ ಅಧಿಭೂತ ಅಂತ ಹೆಸರು. ಆಮೇಲೆ ಅಧಿದೈವಂ ಅಂದ್ರೇನು, ದೇವತಾಲೋಕಸ್ಥ ಶರೀರೇ ವಿದ್ಯಮಾನೇಶು, ದೇವಲೋಕದ ಶರೀರದ ದೇವತೆಗಳ ಶರೀರ. ಈಗ ಮೂರರಲ್ಲೂ ಪರಮಾತ್ಮ ಇದ್ದಾನೆ, ಶರೀರಗತ ರೂಪ, ಬಾಹ್ಯಗತ ರೂಪ, ಅಭಿಮಾನಿ ದೇವತಾಗತವಾದ ರೂಪ ಅಂತ ಹೇಳಿ ಮೂರು ಕಡೆಯೂ ಪರಮಾತ್ಮ ಇದ್ದಾನೆ. ವಿದ್ಯಮಾನೇಶು ಪಂಚಭೂತೇಶು ಸ್ಥಿತ ಪ್ರದ್ಯುಮ್ನ ಪಂಚದಶಾತ್ಮಕ ಇತ್ಯರ್ಥ. ಸಂಕರ್ಷಣೋ ಲಿಂಗ ಸಪ್ತದಶಸ್ತತ್ವಾತ್ ಲಿಂಗ ಶರೀರ ಗತ ಪಂಚಭೂತೇಶು ದಶೇಂದ್ರಿಯೇಷು. ಪಂಚಭೂತಗಳು ಮತ್ತು ಹತ್ತು ಇಂದ್ರಿಯಗಳು, ಹದಿನೈದಾಯಿತು. ಮನೋಬುದ್ಧೋಶ್ಚ ಸ್ಥಿತತ್ವಾತ್ ತಾವಾನ್ ಸಪ್ತದಶಶ್ರುತ. ಅದರ ಮನಸ್ಸು ಬುದ್ಧಿಯನ್ನು ಸೇರಿಸಿಕೊಂಡ್ರೆ ಪ್ಲಸ್ ಎರಡಾದರೆ ಹದಿನೇಳಾಯ್ತು. ಅಲ್ಲಿ ಮನೋಬುದ್ಧಿಯೋ ಏಕತ್ವವೇಕ್ಷಯ, ಮನಸ್ಸು ಬುದ್ಧಿಯನ್ನು ಎರಡು ಬೇರೆ ಮಾಡಿಕೊಂಡ್ರೆ ಹದಿನೇಳು, ಮನಸ್ಸು ಬುದ್ಧಿ ಒಂದೇ ಯೂನಿಟ್ ಮಾಡಿಕೊಂಡ್ರೆ ಹದಿನಾರು. ಮನೋಬುದ್ಧಿಯ ಏಕತ್ವವೇಕ್ಷಯ ಲಿಂಗಸ್ಯ ಷೋಡಶಕಲತ್ವ ಅನ್ಯತ್ರ ಉಕ್ತ ಮಿಥ್ಯ ವಿರೋಧ. ಎಲ್ಲಿ ಹದಿನಾರು ಷೋಡಶಕಲ ಅಂತ ಕೆಲಸ ಹೇಳ್ತಾರೆ, ಸಪ್ತದಶಕಲ ಅಂತ ಕೆಲಸ ಹೇಳ್ತಾರೆ, ವಿವಕ್ಷ ಭೇದ ಇದೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ಭೂತಾಭಿಮಾನಿಷು ವಿವಕ್ಷ ಅಂದ್ರೇನು, ವ್ಯೂ ಪಾಯಿಂಟ್ ಅಂತ, ವ್ಯೂ ಪಾಯಿಂಟ್ ವಿವಕ್ಷ ಅಂತ. ಈ ಪಾಯಿಂಟಲ್ಲಿ ಹೇಳಿದ್ದು ಕಿಲೋಮೀಟರ್ ವ್ಯೂನಲ್ಲಿ ಹೇಳಿದರೆ ಆ ರೀತಿ, ಮೈಲ್ ವ್ಯೂನಲ್ಲಿ ಹೇಳಿದರೆ ಈ ರೀತಿ ಅಂತ ಹೇಳ್ತಾರೆ. ಆತ ಹದಿನಾರು ಅಂತ ಹೇಳಿದ ಕಿಲೋಮೀಟರ್ ಲೆಕ್ಕದಲ್ಲಿ, ಆ ವ್ಯೂ ಕಿಲೋಮೀಟರ್ ವ್ಯೂ ಅಂದರೆ ಹದಿನಾರು, ಮೈಲ್ ಲೆಕ್ಕದಲ್ಲಿ ಹೇಳಿದ ಹತ್ತು ಅಂತ ಹೇಳಿದ, ಗೊತ್ತಾಯ್ತಾ, ವ್ಯೂ ಪಾಯಿಂಟ್ ಅಷ್ಟೇ, ವಿರೋಧ ಇಲ್ಲ. ಇವತ್ತು ಡೇಟ್ ಹೇಳಿದ, ಪಂಚಮಿ ಅಂತ ಒಬ್ಬರು ಹೇಳಿದ ಡೇಟ್, ಇನ್ನೊಬ್ರು ಎರಡನೇ ತಾರೀಕು ಅಂತ ಹೇಳಿಬಿಟ್ಟ. ಎರಡನೇ ತಾರೀಕು ಎಂಬುದು ಕ್ಯಾಲೆಂಡರ್ ಲೆಕ್ಕದಲ್ಲಿ ಎರಡು ಕರೆಕ್ಟು, ಈ ಪಂಚಾಂಗದಲ್ಲಿ ಐದು ಕರೆಕ್ಟು, ಅರ್ಥ ಆಯ್ತಾ. ವ್ಯೂ ಅದೇ ವ್ಯೂ ಪಾಯಿಂಟ್ ಅಂದರೆ ಅದೇ, ಯಾವ ಆ್ಯಂಗಲಲ್ಲಿ ಹೇಳ್ತೇವೆ, ಒಂದೇ ಆ್ಯಂಗಲಲ್ಲಿ ಹೇಳಿದ್ರೆ ವಿರುದ್ಧ ಅದು, ಒಂದೇ ಐದನೇ ತಾರೀಕು ಹೋದ ಎರಡನೇ ತಾರೀಕು ಹೋದ ಅಂದರೆ ತಪ್ಪು ಅಂತ. ತಿಥಿ ಬೇರೆ ಇದು ಬೇರೆ, ತಿಥಿ ಲೆಕ್ಕದಲ್ಲಿ ಹೇಳೋದು ಬೇರೆ, ಡೇಟ್ ಲೆಕ್ಕದಲ್ಲಿ ಹೇಳೋದು ಬೇರೆ, ಅದು ವ್ಯೂ ಪಾಯಿಂಟ್ ಅಂದರೆ ಅದೇ, ಅದು ವಿವಕ್ಷ ಅಂತ ಕರೀತಾರೆ. ಯಾವ ವಿವಕ್ಷೆಯಿಂದ ಹೇಳಿರ್ತಾರೋ ಆ ವಿವಕ್ಷೆಯಿಂದ ನೋಡಬೇಕು ಯಾವಾಗ. ಭೂತಾಭಿಮಾನಿಷು ಸ್ವಲೋಕಸ್ಥ ದೇವೇಶು ಚ ಸಪ್ತ ಸಾಧೂರಾಂ ಸತ್ವಾತ್ ಅಧಿಭೂತಾಧಿಗತತ್ವ ಬೋಧ್ಯಂ. ಭೂತಾಭಿ ಹೌದು, ಸೆಟ್ ಮಾಡ್ಕೋಬೋದು. ಶಾಸ್ತ್ರಗಳಲ್ಲಿ ಬಂದಿದ್ರೆ ಏನೋ ಒಂದು ಇಟ್ಕೊಂಡು ಹೇಳಿರ್ತಾರೆ ಅಂತ ಅರ್ಥ, ಬೇರೆ ಯಾರು ಹೇಳಿದ್ರೆ ಒಪ್ಪಕ್ಕೆ ಬರೋದಿಲ್ಲ, ಆ ತಪ್ಪೆ, ಅರ್ಥ ಆಯ್ತಾ. ಬೇರೆ ಹೇಳಿದ್ರೆ ತಪ್ಪೆ, ಶಾಸ್ತ್ರದಲ್ಲಿ ಹೇಳಿದ್ರೆ ಈ ಋದ್ವೇಷದ ಇಟ್ಕೊಂಡು ಹೇಳಿರ್ತಾರೆ ಅಂತ ಅರ್ಥ. ಎಲ್ಲ ಮಾತ್ರ ಹಾಗೆ ಅರ್ಥ ಮಾಡಬಾರ್ದು, ಅರ್ಥ ಮಾಡಿದ್ರೆ ತಪ್ಪಾಗುತ್ತೆ. ಶಾಸ್ತ್ರದ ಮಾತುಗಳು ಮಾತ್ರ ಹಾಗೆ ಅರ್ಥ ಮಾಡಬೇಕು, ತುಂಬ ಜನ ಗೊತ್ತಾಗೋದಿಲ್ಲ. ಯಾವ್ಯಾವುದೋ ಪುಸ್ತಕ ವಿಷ್ಣುಪುರ ಅರ್ಥ ಮಾಡಕ್ಕೆ ಕೊಟ್ಟರೆ ತಪ್ಪದು, ಯಾಕೆ ಬರೆದವನಿಗೆ ವಿವಕ್ಷೆ ಇಲ್ಲ. ಅರ್ಥ ಆಯ್ತಾ, ಯಾವುದು ಶಾಸ್ತ್ರದಲ್ಲಿ ಮಾಡಬೇಕು ಅಂತ ಅದನ್ನು ಮಾಡಬೇಕೆ ಹೊರತು ಕಂಡದ್ದೆಲ್ಲ ಮಾಡಕ್ಕೆ ಹೋಗಬಾರ್ದು. ಏನಾದರೂ ಬಡಿಸೋ ಅಂದರೆ ಒಬ್ಬ ನಿಶ್ಚಿತ ಪದಾರ್ಥ ಬಡಿಸೋಂತಾನ, ಆ ಟೈಪ್ ಇದ್ದಿದ್ದರಲ್ಲಿ ವಿಹಿತವಾದ್ರಲ್ಲಿ ಏನಾದರೂ ಅಂತ ಅರ್ಥ ಆಗೋ ಹಾಗೆ. ಮನೋಬುದ್ಧಿ ಭೂತಾಭಿಮಾನಿಷು ಹಿಂದೆ ಹೇಳಿದ್ದಾರೆ, ಇಂದ್ರಿಯಗಳ ಐದು ಕರೆಕ್ಟು, ಪಂಚೇಂದ್ರಿಯಗಳು, ಇಂದ್ರಿಯಗಳು ಏಳು ಅದು ಕರೆಕ್ಟು, ಮನಸ್ಸು ಸಾಕ್ಷಿ ಸೇರಿಸ್ತಾರೆ, ಇಂದ್ರಿಯಗಳು ಹನ್ನೆರಡು ಅದು ಸರಿ, ಯಾಕೆ ಕರ್ಮೇಂದ್ರಿಯ ಸೇರಿಸ್ಬಿಟ್ರೆ, ಬರೀ ಇಂದ್ರಿಯಗಳು ಹತ್ತು ಅದು ಸರಿ, ಐದು ಐದು ಕರ್ಮೇಂದ್ರಿಯ ಐದು ಜ್ಞಾನೇಂದ್ರಿಯ, ಇಂದ್ರಿಯಗಳು ಹನ್ನೊಂದು ಅದು ಸರಿ ಪ್ಲಸ್ ಮನಸ್ಸು ತಗೊಂಡ್ರೆ. ಸೊ ಯಾವ ಅರ್ಥ ಹೇಳ್ತಾರೆ ವ್ಯೂ ಪಾಯಿಂಟ್ ಯಾವುದೆಲ್ಲ ಸರಿನೇ, ಆ ವ್ಯೂನಲ್ಲಿ ಹೇಳಿರೋದು ಬರೀ ಸುಮ್ಮನೆ ಯಾರು ಗೊತ್ತಿದ್ದಾರೆ ಐದು ಆರು ಹೇಳ್ಕೊತಾ ಅದು ಉದ್ದಕ್ಕೆ ತಪ್ಪದು, ಯಾಕೆಂದ್ರೆ ವಿವೇಚನೆ ಇಲ್ಲ, ಯಾವ ಸರಿ ಅಂದ್ರೆ ಎಷ್ಟು ಅಂತ ಹೇಳ್ಬೇಕು ಅಂತ ಅಷ್ಟೇ ಅವರು. ಅದು ತಿಳುವಳಿಕೆ ಇಲ್ಲದ ಹೇಳಿದಾಗ ಅರ್ಥ ಮಾಡಬಾರ್ದು, ತಿಳುವಳಿಕೆ ಇದ್ದವ್ರು ಹೇಳಿದಾಗ ಅರ್ಥ ಮಾಡಬೇಕು. ಅವ್ರು ಯಾರೋ ಒಂದು ಉದ್ದೇಶಗಳು, ಯಾರೋ ಒಂದು ವಿರುದ್ಧ ಮಾತು ಹೇಳಿದರು, ಏನೋ ಉದ್ದೇಶಗಳು ಹೇಳಿರ್ತಾರೆ ಅಂತ ಅರ್ಥ ಮಾಡ್ತಾರೆ, ಏನೋ ಮನಸ್ಸಲ್ಲಿದೆ ಅವರಿಗೆ, ಅರ್ಥ ಮಾಡಬೇಕು. ಸಮಾಧಿ ಹೇಳಿದ ತಿಳುವಳಿಕೆ ಇಲ್ಲದ ಹೇಳಿದ್ದಾನೆ, ತಗೊಳಕ್ಕೆ ಹೋಗಬಾರ್ದು ಅಂತ. ಮನ ಆದಿ ಚತುಷ್ಟಯೇ ಮನೋಬುದ್ಧಿ ಅಹಂಕಾರ ಚಿತ್ತೇಶು ಗುಣತ್ರಯೇ ಪ್ರಕೃತಾದಿ ಪ್ರಕೃತೌ ಇತಿ ಅಷ್ಟಸು. ಮನಾದಿ ಚತುಷ್ಟಯೇ ಮನೋಬುದ್ಧಿ ಅಹಂಕಾರ ಚಿತ್ತೇಶು. ಮನಾದಿ ನಾಲ್ಕು ಅಂದರೆ ಯಾವುದು? ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಚಿತ್ತ. ಗುಣತ್ರಯೇ ಪ್ರಕೃತಿ ಗುಣಗಳು ಮೂರು, ಸತ್ವಗುಣ, ರಜೋಗುಣ, ತಮೋಗುಣ. ಆಮೇಲೆ ಅಧ್ಯಾತ್ಮಾದಿ ವಿಭೇದಶ್ಚ ವಿಭೇದತಃ ಚತುರ್ವಿಂಶತಿ ಸಂಖ್ಯಾಕಾಸು ಸ್ಥಿತಃ ಪ್ರಭು ಮೂಲರೂಪೇಣ ಸಹ ಪಂಚವಿಂಶಾತ್ಮಕ ಇತ್ಯರ್ಥ. ಇಪ್ಪತ್ನಾಲ್ಕು ತತ್ವಗಳಲ್ಲಿ ಒಂದು, ಮೂಲರೂಪದಿಂದ ಒಂದು ಸೇರಿ ಇಪ್ಪತ್ತೈದಾಯ್ತು. ಅಲ್ಲಿಗೆ ಮನಾದಿ ಅಷ್ಟಕಂ ಅಧ್ಯಾತ್ಮಂ ಪ್ರಾಣಿದೇಹೇ ಪ್ರಕೃತಿ ಸ್ವಾತ್ಮ ಸಂಶ್ಲಿಷ್ಟಾನ್ ಗುಣಾನ್ ಸತ್ವಾದಿಕಾನಪಿ ಇತ್ಯುಕ್ತ ನ್ಯಾಯೇನ ವರ್ತತೆ. ಮನಾದಿ ಅಷ್ಟಕಂ ಅಧ್ಯಾತ್ಮಂ ಪ್ರಾಣಿದೇಹೇ, ಮನಾದಿ ಅಷ್ಟಕ ಎಂಟು ರೂಪ, ಮನಸ್ಸು ಮೊದಲಾದ ಎಂಟು ಅಧ್ಯಾತ್ಮಗಳು ಪ್ರಾಣಿ ದೇಹದಲ್ಲಿ ಇದೆ ಅಂತ ಹೇಳೋದಕ್ಕೆ ಭಾಗವತ ತಾತ್ಪರ್ಯದ ಮಾತು ಆಧಾರ ಅಂತ ಹೇಳಿ. ಭೂತೇಷ್ವಪಿ ವ್ಯಾಪ್ತಂ ಕಾರ್ಯೇಷು ಕಾರಣಮಿತಿ ಉಕ್ತನ್ಯಾಯೇನ ಭೂತಾನಾಂ ಪರಂಪರೆಯ ಗುಣತ್ರಯ ಪ್ರಕೃತಿ ಕಾರ್ಯತ್ವಾತ್. ಭೂತೇಷ್ವಪಿ ವ್ಯಾಪ್ತಂ ಕಾರ್ಯೇಷು ಕಾರಣಮಿತಿ ಉಕ್ತನ್ಯಾಯೇನ, ಕಾರಣಗಳ ಕಾರ್ಯಗಳಲ್ಲಿ ಕಾರಣ ವ್ಯಾಪ್ತವಾಗಿದೆ, ಕಾರ್ಯಗಳಲ್ಲಿ ಕಾರಣ ವ್ಯಾಪ್ತವಾಗಿದೆ. ಒಂದು ಪದಾರ್ಥ ಸಕ್ಕರೆಯಿಂದ ಮಾಡು ಅಂತ ಹೇಳಿದರೆ ಸಕ್ಕರೆ ಕಾರಣ, ಮಾಡಿದ ಪದಾರ್ಥದಲ್ಲಿ ಏನಿರಬೇಕು? ಸಕ್ಕರೆ ಇರಲೇಬೇಕು. ಕಾರಣ ಯಾವುದರಲ್ಲಿ ವ್ಯಾಪ್ತವಾಗುತ್ತೆ? ಯಾವಾಗಲೂ ಕಾರ್ಯದಲ್ಲಿ ವ್ಯಾಪ್ತ ಆಗುತ್ತೆ. ಕಾರಣ ವಿತ್ಯುಕ್ತ ನ್ಯಾಯೇನ ಭೂತ ಆರಾಮ್ ಪರಸ್ಪರಯ ಗುಣತ್ರಯ ಪ್ರಕೃತಿ ಕಾರ್ಯತ್ವಾತ್. ಗುಣತ್ರಯ ರೂಪವಾದ ಪ್ರಕೃತಿಯ ಕಾರ್ಯವಾಗಿರೋದರಿಂದ ಪ್ರತಿಯೊಂದು ಭೂತಗಳಲ್ಲೂ ಕೂಡ ಗುಣತ್ರಯಗಳು ಇರಲೇಬೇಕು. ಪ್ರಾಣ ಏವೈದವಗ್ರೇ ಆಸು ತೇಭ್ಯೋ ಭೂತಾನಿ ಜಗ್ನಿರೇ, ಮೊದಲು ಪ್ರಾಣಗಳಿದ್ವು ಆಮೇಲೆ ಭೂತಗಳು ಅವುಗಳಿಂದ ಹುಟ್ಟಿದವು. ಇತ್ಯುಕ್ತ ದಿಶಾ ಮನಾದಿ ಕಾರ್ಯತ್ವಾಚ ಅಧಿದೈವಂ ದೇವೇಶು ಮನಾದಿ ಅಷ್ಟಕಂತೂ ಸಿದ್ಧ. ಅಧಿದೈವ ಮತ್ತು ಮನಾದಿ ಎಂಟು ಎಲ್ಲವೂ ಸಿದ್ಧವಾಗ್ತಾ ಇದೆ. ಆ ಪ್ರಮಾಣ ವಾಕ್ಯದಿಂದ ಏನು ಆಧಾರ ಅದನ್ನು ಬೇರೆ ಕಡೆ ವಾಕ್ಯ ಕೊಟ್ಟು ಹೇಳಿದರು. ಯದ್ವಾ ಅಧ್ಯಾತ್ಮಂ ಪ್ರಾಣಿ ಶರೀರ ಗೇಷು ದೇವೇಶು ಭೂತಾಭಿಮಾನಿಷು ಸ್ವಲೋಕಸ್ಥೇಶು ಚ ದೇವೇಶು ಇತಿ ಸ್ಥಾನತ್ರಯೇಪಿ. ದೇವತೆಗಳನ್ನ ಅಷ್ಟೇ ತಗೊಂಡ್ರು ಕೂಡ ಮೂರು ಭಾಗ, ಪ್ರಾಣಿ ಶರೀರೇಶು ದೇವೇಶು ಒಂದು, ಭೂತಾಭಿಮಾನಿಷು ದೇವೇಶು ಎರಡು, ಸ್ವಲೋಕಸ್ಥಿತೇಶು ದೇವೇಶು ಮೂರು. ಸೇರಿದಿಲ್ಲ ದೇವತೆಗಳು, ವಸ್ತುಗತವಾದ ದೇವತೆಗಳು, ತಮ್ಮ ಲೋಕದ ದೇವತೆಗಳು. ಹೀಗೆ ದೇವತೆಗಳು ಕೂಡ ಮೂರು ರೂಪದ ಚಿಂತನೆ ಮಾಡಬೇಕು. ಸ್ವಲೋಕಸ್ಥಿ ದೇವೇಶು ಇತಿ ಸ್ಥಾನತ್ರಯೇಪಿ ದೇವತಾ ವಿವಕ್ಷಾಯಾಮ್ ಮನಾದಿ ಅಷ್ಟಕಸ್ಯ ಅವಸ್ಥಾನಂ ಸುಕರಮೇವ. ಆಗ ಮನಾದಿಗಳು ಎಷ್ಟು ವೆರೈಟಿ ಆಗುತ್ತೆ ಎಂಬುದನ್ನು ನಾನು ಅರ್ಥ ಮಾಡ್ಕೋಬಹುದು. ಬಹುತ್ವೇನ ಪ್ರಾಪ್ತ ಭೇದ ಶಂಕಾಂ ವಾರಯತಿ ನಾರಾಯಣ. ಇಷ್ಟೇ ವಸ್ತುಗಳು ಭಿನ್ನವಾಗಿದ್ದರೂ ಕೂಡ ದೇವರ ಅನಂತ ರೂಪದಲ್ಲಿದ್ದರೂ ಕೂಡ ನಾರಾಯಣನಲ್ಲಿ ಏನಿಲ್ಲ ಅಂದರೆ ನಾರಾಯಣಸ್ತು ಅಚಿಂತ್ಯಾತ್ಮ ಸ ಏಕೋಪಿ ಅನಂತತ. ಪರಮಾತ್ಮ ಅನಂತ ರೂಪ ಸಿಗೊಂಡ್ರು ಕೂಡ ಏನಾಗಿರ್ತಾನೆ? ಒಂದೇ ರೂಪದಲ್ಲಿರ್ತಾನೆ, ಏಕೋ ನೈಕ. ಅದೇ ಪರಮಾತ್ಮನೇ ಸತತಮೇಕ ರೂಪಿಣೇ ಅಂತ ಹೇಳಿದ್ರಲ್ಲ ಆ ಅರ್ಥದ. ಅದೇ ಅಲ್ಲಿಗೆ ನಾಳೆ ದಿವಸ ಈ ಗಾಯತ್ರಿ ಬಗ್ಗೆ ಏನು ವಿಶೇಷ ಅಂಶಗಳನ್ನು ಹೇಳುತ್ತಾರೆ ಅದನ್ನು ಮುಂದೆ. ಬೃಹ ಬೃಹ ಅಂದರೆ ಪೂರ್ಣ ಅಂತ, ಬೃಹತ್ ಅಂತೇಳಿ ಬರುತ್ತಾ ಪೂರ್ಣ ಅಂತ. ಓಂ ಜನ್ಮಾದ್ಯ ಯಥೋನ್ಮಯಾಧಿಕರತಃ ಚಾತ್ತೇಶ್ವ ವಿಘ್ನ ಸ್ವರಾಟ್.